ಸ್ವಾಗತ ಮಾಡಿ, ರಾಜಕುಮಾರ ಇದ್ದಿ ಸಹಾಯ ಮಾಡ್ತೇನಪ್ಪ, ನನ್ನ ಮಗಳಿದ್ದಲ್ಲೇ ಮದುವೆ ಮಾಡ್ಕೊ ಅಂತ ಬೇರೆ ಹೇಳಿದನಂತೆ. ಆಗ ಅವನಿಗೆ ಖುಷಿಯಾಯಿತು, ಮತ್ತೆ ಮದುವೆ ಆಯಿತು, ಸಂಬಂಧ ಬೆಳೀತು, ರಾಜ್ಯ ಬಂತು, ಎಲ್ಲ ಬಂತು, ದೊಡ್ಡ ಯಶಸ್ವಿಯಾದ ರಾಜನಾಗಿ ಬಿಡಿತ. ನೋಡಿ, ಮುನಿಗಳ ಸಹವಾಸ ಸಿಕ್ಕಿದ್ದಕ್ಕೆ ಬದುಕಿ ಹೋದವರು, ಇಲ್ಲದೆ ಹೋದರೆ ಕಾಡುಪಾಲಾಗ್ತಿದ್ದ, ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇದ್ದ. ಅದಕ್ಕೆ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅಂತ ಹೇಳೋರು. ಇವತ್ತೊಂದು ಕೌನ್ಸೆಲಿಂಗ್ ಅಂತ ದೊಡ್ಡ ಅದೇ ಒಂದು ವ್ಯಾಪಾರ. ಇವತ್ತು ಕೌನ್ಸೆಲಿಂಗ್ ಅಂತ ಇದೆಯಲ್ಲ, ಇವತ್ತಿನ ದಿವಸ ಸೀಟ್ ಕೌನ್ಸೆಲಿಂಗ್ ಬೇರೆ, ದುಃಖಿತರಿಗೆ ಸಮಾಧಾನ ಮಾಡುವ ವ್ಯವಸ್ಥೆ ಅದು. ಅವನೇ ದುಃಖಿರ್ತೇ, ಎಷ್ಟೋ ತಾನೇ ಜಗಳಾಡ್ಕೊಂಡಿರ್ತಾನೆ, ಗಂಡ ಹೆಂಡತಿ ಹಾಗೆ ಒಂದಾಗಿರ್ಬೇಕು ಅಂತ ಹೇಳ್ತಾರೆ, ತಾನೇ ಜಗಳಾಡ್ಕೊಂಡು ಬಂದಿರ್ತಾನೆ ಪುಣ್ಯಾತ್ಮ. ಮುಂಚೆ ಇರ್ತಾರೆ ಇರ್ತಾರೆ, ಇದು ತಮಾಷೆ. ಯಾರೋ ಹೇಳ್ತಾರೆ ಹೋಗಿ ಮಾಡ್ಕೊಂಡು, ಅವ್ರಿಗೆ ಏನೋ ಒಂದು ಮುಳುಗನಿಗೆ ಒಂದು ಹುಲಿಕಡ್ಡಿ ಆಸರೆ ಅಂತಾರಲ್ಲ ಆ ಥರ. ಅವನೇ ಆಗಿದ್ರೆ ನಮಗಂತೂ ಹೇಳ್ತಾನಲ್ಲ ಸಾಕು, ಅದೇ ಬಿಸಿನೆಸ್. ನಮ್ಮ ಶಾಸ್ತ್ರಗಳು ಬಿಸಿನೆಸ್ ಇಲ್ಲ, ಭಗವದ್ಗೀತೆಯಂತ ಗೈಡ್ ಪುಸ್ತಕ ಜಗತ್ತಿನಲ್ಲಿ ಇಲ್ಲ. ಒಂದು ಪೈಸೆ ಕೊಡಬೇಕಾಗಿಲ್ಲ, ಕಿವಿಗೊಟ್ಟು ಕೇಳಿದ್ರೆ ಸಾಕಷ್ಟೇ. ಮಹಾಭಾರತ ರಾಮಾಯಣಗಳ ಬಗ್ಗೆ ಅದರಂಥ ಅತ್ಯುತ್ತಮ ಗ್ರಂಥಗಳು, ನಮ್ಮ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕೊಚಿತ್. ನಿಮಗೆ ಯಾವುದ್ರ ಬಗ್ಗೆ ಪರಿಹಾರ ಬೇಕು ಅಂದ್ರೆ ಮಹಾಭಾರತ ಕೊಡುತ್ತೆ. ಯಾವುದೇ ವಿಚಾರದ ಬಗ್ಗೆ ಪರಿಹಾರ ಬೇಕೋ, ಬರೀ ಪರಿಹಾರ ಕೊಡೋದಿಲ್ಲ, 100% ಗ್ಯಾರಂಟಿ ಅಂತ ಪರಿಹಾರ ಕೊಡುತ್ತೆ. ಇಂಥ ಪರಿಹಾರ ಬೇರೆ ಎಲ್ಲೂ ಸಿಗೋದಿಲ್ಲ. ಯಾಕೆ ವರ್ಷ ಉಪಯೋಗ ಮಾಡಿಕೊಳ್ಳೋದಿಲ್ಲ ಅಂದ್ರೆ ವಿವೇಕ ಇಲ್ಲ. ಇದು ಆ ಕೌಸರ ದೇಶದ ರಾಜ ಯಶಸ್ವಿಯಾಗಿ ಜೀವನ ಸಾಗಿಸಿದರ ಸಂಕೇತ ಇದು. ಅನಂತರ ಮನುಷ್ಯ ಜೀವನದಲ್ಲಿ ಬಹಳ ಎಚ್ಚರಿಕೆಯಿಂದ ಬದುಕಬೇಕು ಅಂತ ಹೇಳೋದಕ್ಕೆ ಮೂರು ಮೀನುಗಳ ಕಥೆ ಹೇಳುತ್ತಾರೆ. ಒಳ್ಳೆಯ ರಾಜಕುಮಾರ ಕಥೆ ಒಂದು ಕಡೆಗೆ, ಪಶು ಪಕ್ಷಿಗಳ ಕಥೆ ಇನ್ನೊಂದು ಕಡೆಗೆ. ಮೂರು ಮೀನುಗಳು, ದೊಡ್ಡ ಸರೋವರ, 100,000 ಮೀನಿದ್ರು ಅದರೊಳಗೆ. ಮೂರು ಮೀನುಗಳು ಪರಸ್ಪರ ಭಾರಿ ಸ್ನೇಹಿತರು. ಅದರಲ್ಲಿ ಒಬ್ಬ ಅನಾಗತ ವಿಧಾತ ಅಂತ ಒಬ್ಬನ ಹೆಸರು, ದೀರ್ಘಸೂತ್ರಿ ಅಂತ ಇನ್ನೊಬ್ಬ, ಪ್ರತ್ಯುತ್ಪನ್ನಮತಿ ಅಂತ ಇನ್ನೊಬ್ಬ. ಮೂರು ಜನರ ಹೆಸರು ಅವರಿಗೆ, ಅನಾಗತ ವಿಧಾತ, ಪ್ರತ್ಯುತ್ಪನ್ನಮತಿ, ದೀರ್ಘಸೂತ್ರಿ ಅಂತ ಮೂರು ಜನರ ಹೆಸರು. ಆ ಹೆಸರು ತಕ್ಕಂತೆ ಅವರ ನಡವಳಿಕೆ ಇತ್ತಂತೆ. ಅನಾಗತ ವಿಧಾತ ಅಂದ್ರೇನು? ಇನ್ನೂ ಪ್ರಾಬ್ಲಮ್ ಬಂದಿಲ್ಲ, ಮೊದಲೇ ಕೇರ್ ತಗೊಳ್ತಾನೆ. ಅನಾಗತ ವಿಧಾತ, ಅನಾಗತ ಇನ್ನೂ ಬಂದಿಲ್ಲ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತಾರಲ್ಲ ಆತೈತೆ. ಅದಕ್ಕೆ ಆಗಲೇ ತಯಾರು ಮಾಡಿಬಿಡ್ತು. ಮಳೆಗಾಲ ಬಂದು ಸೋಲಕ್ಕೆ ಶುರು ಮಾಡಿದ ಮೇಲೆ ಹೋಗಬಾರ್ದು. ಕರೆಂಟ್ ಹೋಗಿ ಗೊತ್ತಿದ್ರು ಕೂಡ ಆಮೇಲೆ ದೀಪ ಹುಡುಕ್ತಾ ಕೊಡಬಾರ್ದು, ರೆಡಿಯಾಗಿರ್ಬೇಕೆಲ್ಲ ಕೂಡ. ಆ ರೀತಿ ಅನಾಗತ ವಿಧಾತ ಅಂತ ಹೆಸರು. ಇನ್ನೊಬ್ಬರು ಪ್ರತ್ಯುತ್ಪನ್ನಮತಿ, ಅವನು ಆ ಟೈಮಿಗೆ ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡೋ ಬುದ್ಧಿ ಅವನಿಗೆ. ಆ ಪ್ರಾಬ್ಲಮ್ ಬಂತೋ ಇಲ್ಲೋ, ಇಮ್ಮಿಡಿಯೇಟ್ ಸಾಲ್ವ್ ಮಾಡ್ಕೊಳ್ತಾನೆ ಕೆಪಾಸಿಟಿ ಇತ್ತು ಅವನು. ಮೂರನೇವರಿಂದ ದೀರ್ಘಸೂತ್ರಿ, ಬಂದ ನೋಡ್ಕೊಂಬಣ ಆ ಥರ ಅವನು ಬಂದ ನೋಡಿ, ಮೊದಲೇ ದಡ್ಡ ಬಂದ ನೋಡ್ಕೊಂಬಣ ಅಂತ ಅವನ ಎಚ್ಚರ. ಮೂರು ಜನ ಭಾರಿ ಸ್ನೇಹಿತರು, ಎಷ್ಟೋ ವರ್ಷ ಆಗಿತ್ತು. ಒಳ್ಳೆ ಕೆರೆ ಎಲ್ಲ ತುಂಬೋಗಿದೆ, ಸರೋವರಗಳೆಲ್ಲ ತುಂಬಾ ದಿವಸ ಕಳೀತು. ಕೆಲವು ದಿವಸ ಈ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಈ ಮೀನುಗಾರರಿಗೆ ಒಳ್ಳೆ ಚಾನ್ಸ್ ಅದು. ಅಷ್ಟು ದಿವಸ ಮೀನು ಬೆಳೆದು ಬಿಟ್ಟಿರುತ್ತೆ, ಎಲ್ಲ ಚೆನ್ನಾಗಿ ಬೆಳೆದಿರುತ್ತೆ. ಪೈರನ್ನ ಕೊಯ್ಯೋ ಕಾಲ ಸುಗ್ಗಿ ಬರುತ್ತಲ್ಲ, ಅವ್ರಿಗೆ ಆ ಸುಗ್ಗಿ ಅದು. ಒಂದು ಮಳೆ ಇರೋದಿಲ್ಲ, ನೀರು ಕಡಿಮೆ ಆಗ್ತಾ ಬಂದಿರುತ್ತೆ, ಆಗ ಕೆರೆಗಳಲ್ಲಿ ಮೀನು ಹಿಡಿಯೋಕೆ ಬಹಳ ಸುಲಭ ಆಗುತ್ತೆ ಅವ್ರಿಗೆ. ಇದು ದೊಡ್ಡ ಕೆರೆ ಇರುವುದು, ಇಷ್ಟಾದ್ರೂ ಖಾಲಿಯಾಗಿಲ್ಲ, ದೊಡ್ಡ ಸರೋವರ ಆದ್ರಿಂದ ಖಾಲಿಯಾಗಿರಲಿಲ್ಲ ಅಂತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಮೀನುಗಾರರು ಬಂದು ನೀರೆಲ್ಲ ಹೊರಗೆ ಬಿಡ್ತಾರೆ. ಹೇಳಬೇಕು ಉದ್ದೇಶ, ನೀರು ಹೋಗಿಬಿಟ್ರೆ ಮೀನುಗಳೆಲ್ಲ ಕಲೆಕ್ಟ್ ಒಂದು ಕಡೆ ಸಿಗುತ್ತೆ, ಮೇಲಿಂದ ಎಲ್ಲ ಬಗ್ಸಿಬಿಟ್ಟು ತಿಳಿ ತೆಗೆದ್ರೆ ಸಾಲಿಡ್ ಸಿಗುತ್ತಲ್ಲ ಆ ಥರ. ಅವ್ರು ಯೋಚನೆ ಮಾಡಿ ಎಲ್ಲ ನೀರು ಬಿಡಕ್ಕೆ ಶುರು ಮಾಡುತ್ತಾರೆ. ತಕ್ಷಣ ನೋಡ್ತಾನು ಅನಾಗತ ವಿಧಾತ, ನೋಡ್ತಾನೆ ಓ ಭಾರಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾನು. ಭಾರಿ ಸಮಸ್ಯೆ ಇದೆ, ನೀರೆಲ್ಲ ಬಿಟ್ಟು ಬಿಡ್ತಾರೆ, ನಾವೆಲ್ಲ ಎಕ್ಸ್ಪೋಸ್ ಆಗ್ತೇವೆ, ಆಮೇಲೆ ಹೊಡೆದು ಹಿಡ್ದಾಗ ಹಿಡ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಭಾರಿ ಹುಷಾರು, ಒಳ್ಳೆ ಅವಕಾಶ ತಪ್ಪಿಸಿಕೊಳ್ಳೋದಕ್ಕೀಗ, ಆದ್ರಿಂದ ನಾವು ಹೋಗೋಣ ಅಂತ ಹೇಳಿದ್ರು. ಮೂರು ಜನ ಹೋಗ್ಬೇಡ ಬೇರೆ ಕಡೆ ಅಂತ ಹೇಳ್ತಾನೆ. ಆ ಹುಡುಗಿಬ್ರೇ ಅಂತಾರೆ, ಅಯ್ಯೋ ನೀರು ಬಿಡ್ತಾ ಇದೆ, ದೊಡ್ಡ ಸರೋವರ ಎಂದಿಗಾಗುತ್ತೋ ಯಾರಿಗೆ ಗೊತ್ತಿದೆಯಲ್ಲ, ಈಗಾಗಿ ತಲೆಗೆ ಹೋಗ್ಬೇಕಾದಲ್ಲ ಕೂಡ, ಏನು ಯೋಚನೆ ಬೇಕಾಗಿಲ್ಲ, ಆರಾಮಾಗಿರೋಣ, ಹೋಗೋದು ಬೇಡ ಅಂತ ಹೇಳಿದ್ರಂತೆ. ಅನಾಗತ ವಿಧಾತ ತುಂಬಾ ಹೇಳ್ತಾನೆ, ಕೇಳೋದಿಲ್ಲ ಅವ್ರು. ಅದಕ್ಕೇನು ಮಾಡಿ, ನಿಮ್ಮ ಮನೆ ಬಾರ ನಾನಂತ ಹೋಗ್ತೇನೆ ಅಂತ ಹೋಗಿಬಿಡ್ತಾನೆ. ಅವ್ನು ಯಾತು ಸುಲಭ ನೀರು ಬಿಟ್ಟಿದ್ದಾರೆ, ಹೇಗೆ ಔಟ್ಲೆಟ್ ಬಿಟ್ಟಿದ್ದಾರೆ, ಅದೇ ಸೇರ್ಕೊಂಡು ಹೋಗ್ಬಿಡ್ತಾನೆ, ಹೇಗೆ ಹೋಗ್ತಾ ಇದೆ ನೀರು, ಒಳಗೆ ಸೇರ್ಕೊತಾರೆ ಹೋಗ್ಬಿಡ್ತಾನೆ. ಇವ್ರು ಕಾಯ್ತಾ ನೀರೆಲ್ಲ ಹೋದ್ರೆ ಸ್ಟೇಜಿ ಬಂದೇ ಹಿಡಿಬೇಕು ಅಂತ ಕಾಯ್ತಿದ್ದಾರೆ. ಮೊದಲೇ ಹೊರಟುಬಿಟ್ಟ, ಸೇಫ್ ಆಗಿಬಿಟ್ಟು ಎಲ್ಲ ಇನ್ನೊಂದು ಕಡೆ ಹರ್ಕೊಂಡು ಅವ್ನು ಬದ್ಕೊಂಡ್ಬಿಟ್ಟ. ಸ್ವಲ್ಪ ಆಯ್ತು, ನೀರು ಹರಿದೋಯ್ತು, ಒಂದು ಸ್ಟೇಜಿ ಬಂತು, ನಿಲ್ಲಿಸಿದ್ರು, ನೀರು ನಿಲ್ಲಿಸ್ಬಿಟ್ರಿ, ಈಗ ಹೋಗೋದು ಸ್ವಲ್ಪ ನೀರಿಲ್ದವ್ರು ಸತ್ತೋದ್ರೆ ಕಷ್ಟ, ಅಲ್ಲೇ ಸಾಯ್ಬಾರ್ದು ನೀವು ಅಂಥೇಳಿ ನಿಲ್ಲಿಸ್ಬಿಟ್ರು. ಹೋಗೋದ್ರೆ ಸ್ಟಾಪ್ ಮಾಡಿಬಿಟ್ರು, ಬಲೆ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಆಗ ನೋಡ್ತಾನೆ ಎಲ್ಲ ಮೀನು ಒದ್ದಾಡ್ತೆ, ಹಿಡಿದ್ರೆ 1,000 ಮೀನು ಹೋಗ್ತಾ ಇವೆ. ಇಬ್ರು ಉಳ್ಕೊಂಡಿದ್ದಾರಲ್ಲ ಪ್ರತ್ಯುತ್ತನ್ನ ಮತ್ತೆ ದೀರ್ಘಸೂತ್ರಿ, ಇಬ್ರು ಬಲೆ ಹಾಕೇ ಬಿಟ್ರು ಅವರು, ಎಲ್ಲ ಹಿಡಿದು ಹಿಡಿದು ಹಾಕ್ತಿದ್ದಾರೆ. ಅದು ಬೀಲ್ ಬಲೆಯಲ್ಲಿ ಹಿಡಿದ ಮೇಲೆ ಅವನ್ನೆಲ್ಲ ಕಟ್ಟಿಗೆಟ್ಟು ಎಸಿತಾರೆ. ಇವನು ನೋಡ್ದ, ಭಾರಿ ಬುದ್ಧಿ ಉಪಯೋಗಿಸಿದ. ಅವನೇನ್ ಮಾಡಿದನಂತೆ, ಎಲ್ಲ ಸೇರಿ ಕಟ್ತಾ ಇದ್ರಲ್ಲ, ಕಟ್ಟೋಗಿತ್ತು ಮುಂಚೆ ಸೇರ್ಕೊಂಡ್ಬಿಟ್ಟಂತೆ ಅದರೊಳಗೆ, ಕಟ್ಟಿದ್ದಾರೆ ತಿಳ್ಕೊಬೇಕು ಆ ರೀತಿ ಮಾಡ್ಕೊಂಡ್ಬಿಟ್ಟನಂತೆ. ಅದು ಗೊತ್ತಾಗಿಲ್ಲ ಅವರಿಗೆ, ಎಲ್ಲ ಒಳ ಸೇರ್ಕೊಂಡ್ಬಿಡ್ತಾನೆ. ಮೊನ್ನೆ ಇದನ್ನು ಕಥೆ ಕೇಳಿದ್ವಲ್ಲ, ಬಾಗಿಲು ನಿಂತಿರ್ತ ಕೃಪಾಚಾರ್ಯ ಕೃತವರ್ಮ ಶಿಬಿರಕ್ಕೆ ಅಶ್ವತ್ಥಾಮಾಚಾರ್ಯ ಒಳಗೆ ಹೋಗಿರ್ತಾರೆ, ಅವರು ಬೆಂಕಿ ಇಟ್ಟು ಬಿಡ್ತಾರೆ, ಜನ ಎಲ್ಲ ಹೊರಗೆ ಓಡ್ತಿರ್ಬೇಕಾದ್ರೆ ಒಬ್ಬನೇನ್ ಮಾಡ್ತಾನೆ, ಬಂದ ತಕ್ಷಣ ತಲೆ ಹೊಡೆದೋಡು ಕತ್ತರಿಸ್ತಿರ್ತಾರೆ, ಒಬ್ಬನು ಮೊದಲೇ ಬಿದ್ದು ಬಿಡ್ತಾನೆ. ಅದು ನೋಡಿದ್ರಲ್ಲ ಪ್ರತ್ಯುತ್ತನ್ನ ಮತಿ ಅವನು, ಇದೊಂದಿದ್ದ ಸಿಮಿಲರ್ ಕೇಸ್ ಅದು. ಅಂತ ಅವನು ಮೊದಲೇ ಮನೆ ಬದಿ ಸಿಕ್ಕಾಕೊಂಡು ಮಾಡಿಬಿಟ್ಟ. ಅವರೇನ್ ಮಾಡಿದ್ರು, ಮೀನುಗಾರರ ಪದ್ಧತಿ ಎಲ್ಲಾ ಮೀನನ್ನು ಜೋಡಿಸಿಬಿಟ್ರು ಒಟ್ಟಿಗೆ. ಅವರು ತಳಿತಾವೆ ಇನ್ನೊಂದು ಕಡೆ ತಳಿತಾರೆ, ಒಳ್ಳೆ ನೀರು ಚೆನ್ನಾಗಿರುತ್ತೆ, ಗಲೀಜಾಗಿಬಿಟ್ಟಿರ್ತಾರೆ ಇದೆಲ್ಲ ಕೂಡ, ನೀರು ಕಡಿಮೆ ಇರುತ್ತೆ ಅಂತೇಳಿ ಒಯ್ದು ನೀರು ಡಿಪ್ ಮಾಡ್ತಾರೆ ಒಂದ್ ಕಡೆ ಕ್ಲೀನ್ ಮಾಡಬೇಕು ಅಂತೇಳಿ. ಅವ ಬೆಲ್ಲ ಜಾರಿಕೊಂಡು ಹೋಗ್ಬಿಟ್ಟ ಆ ಕಡೆ ಇನ್ನೊಂದು ಸರೋವರಕ್ಕೂ ಇದು ಮುಗಿಸಿದ್ರು ಮೆಲ್ಲ ನಾಟಕ ಮಾಡಿದ್ದವನು ತಪ್ಪಿಸ್ಕೊಂಡು ಹೋಗ್ಬಿಟ್ಟ. ಪ್ರತ್ಯುತ್ತನ್ನ ಮತಿ ಭಾರಿ ಬ್ರೈಟ್ ಇದ್ದ, ಆ ಸೊಲ್ಯೂಷನ್ ಸಿಕ್ತು ಹೊರಟುಬಿಟ್ಟ. ಅವನು ಪಾರಾದ ದೀರ್ಘಸೂತ್ರ ಇದ್ನಲ್ಲ, ಇವ್ರು ಸಿಕ್ಕಾಕೊಂಡಿದ್ದ, ಏನ್ ತಲೆನೋ ಇಲ್ಲ, ಅವನಿಗೆ ಇಲ್ಲ, ಸಿಕ್ಕಾಕೊಂಡಿದ್ದ ಫಸ್ಟ್ ಕ್ಲಾಸ್ ಸಿಕ್ಕ, ಒಯ್ದರು ಸೀಡಿದ್ರು ತಿಂದ್ರು ಕೊಂದು ಹಾಕಿಬಿಟ್ರು. ಮೂರು ಜನದ ಕಥೆ ಇದೆ ಇಲ್ಲಿ, ಎಷ್ಟು ಹೆಸರಿಗೆ ಮೂರು ಮೀನುಗಳ ಕಥೆ ಇಷ್ಟೇ. ಅಥವಾ ಅನಾಗತ ವಿಧಾತ, ಪ್ರಾಬ್ಲಮ್ ಬರೋದಕ್ಕಿಂತ ಮುಂಚಿತವಾಗಿ ಸಾಲ್ವ್ ಮಾಡ್ಕೊಳ್ಬೇಕು, ನಮಗೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ, ತಾಳು ತಾಳೆಂದರೆ ತಾಳು ಬರೆ ಎಂಬುದರ ಬಂದಿರ್ತಾರೆ, ಸ್ವಲ್ಪ ತಡೆಯ ಏನೋ ಮಾಡಿಬಿಟ್ಟೆ, ಸ್ವಲ್ಪ ದಾನ ಮಾಡಿಬಿಡ್ತೇನೆ, ಹೇಗೆ ಧರ್ಮ ಮಾಡಿಬಿಡ್ತೇನೆ ಅಂತ ಕೇಳಿದರೆ ಫಸ್ಟ್ ಇಸ್ಕೋಬೇಕಾದ್ರೆ ಬರಿಕರಿ ಸಾರ್ ಅಂದಾಗುತ್ತಷ್ಟೆ, ಕಿತ್ಕೊಂಡು ತರ್ತೇವೆ ಸಾರ್ ಬರಿಕರಿ ಸಾರ್ ಫಸ್ಟ್ ಪೇಪರ್ ಶುರು ಮಾಡಬೇಕು ಅವನೀಗ ಸಾಕು, ನನ್ನ ಬರೆ ಮನೆ ಕೊಡಿಸ್ತಾಗಿ ಕಿತ್ಕೊಂಡು ಹೋಗ್ಬಿಡ್ತಾನೆ ಆ ಕಡೆ. ಅದಕ್ಕೆ ಬರೋದೊಳಗೆ ತಯಾರಾಗಬೇಕು, ಕೋಳು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು. ದಾಸರಾಗಿರೋ ದೇವರನಾಮ ಅದು ಕೋಟೆ ಬಾಗಿಲು ಯಾವಾಗ ಹಾಕಬೇಕು, ಶತ್ರುಗಳು ಬರೋದಕ್ಕಿಂತ ಮುಂಚೆ ಹಾಕಬೇಕು. ಒಳಗೆ ಎಂಟ್ರಾದ್ಮೇಲೆ ಹಾಕಿದ್ರೆ ಏನು ಉಪಯೋಗ, ಇನ್ನೂ ಡೇಂಜರ್ ಜಾಸ್ತಿ, ಇವಾಗ ಸಿಕ್ಕಾಕೊಂಡಾಗ್ತಾರೆ. ರೋಗ ಬರೋದಕ್ಕಿಂತ ಮುಂಚೆ ನಾವು ಪೇಷಂಟ್ ತಗೊಂಡ್ಬಿಟ್ರೆ ಎಷ್ಟು ಸುಲಭ ಅದು, ಬಂದ ಮೇಲೆ ಎಷ್ಟು ಕಷ್ಟ, ಸುಲಭವಾದ ಕೆಲಸ. ಇಲ್ಲಿ ಮನೆಯೊಳಗೆ ಬಂದರೆ ಓಡಿಸೋದು ಎಷ್ಟು ಕಷ್ಟ, ಮೂರನಾಗ ಒದ್ದಾಡಬೇಕು ಅದನ್ನು, ಸಿಂಪಲ್ ಬಾಗಿಲಾಕೋದು. ಮನುಷ್ಯ ಗೊತ್ತಿಲ್ಲ, ಈ ಮಾಡಿ ಒದ್ದಾಡಿದ್ರೆ ಸಮಾಧಾನ ಅವ್ರಿ, ಎಟ್ಟದಾಗ ಡೈಲಿ ಪ್ರೋಗ್ರಾಮ್ ಆಗಿಬಿಟ್ರೆ ವಾಸಿ ಬರೋದು ಓಡಿಸೋದು ಬರೋದು ಓಡಿಸೋದು, ಹಾಗಾಗಬಾರದು. ಮನುಷ್ಯ ಮೊದಲೇ ಯೋಚನೆ ಮಾಡಬೇಕು. ಅನಾಗತ ವಿಧಾತ, ಒಂದು ಕಡೆಗೆ ಮೀನುಗಳ ಸಮಸ್ಯೆ, ಸಾವು ಬದುಕಿನ ಸಮಸ್ಯೆ, ನಮಗೆಲ್ಲರಿಗೂ ಸಮಸ್ಯೆ. ಮನುಷ್ಯನಿಗೆ ಯಾವ್ದು ಗ್ಯಾರಂಟಿ ಯಾವುದಲ್ಲೋ ಗೊತ್ತಿಲ್ಲ, ಸಾಯೋದು ಮಾತ್ರ ಗ್ಯಾರಂಟಿನೆ, ಇನ್ ಎಲ್ಲದರ ಬಗ್ಗೆ ಯಾರಿಗೂ ಯಾರಿಗೂ ಗೊತ್ತಿಲ್ಲ. ಬಟ್ 100% ಗ್ಯಾರಂಟಿ ಸಾಯೋದು, ಅಂದಮೇಲೆ ಸಾವು ಗ್ಯಾರಂಟಿ ಅಂದಮೇಲೆ ಮುಂದೇನಂತ ಯೋಚನೆ ಮಾಡಬೇಕಲ್ಲ. ಸರ್ವಿಸ್ ಅಲ್ಲಿ ಇರ್ತಾನೆ, ಆಫ್ಟರ್ ರಿಟೈರ್ಮೆಂಟ್ ಅಂತ ಯೋಚನೆ ಮಾಡ್ತಾನೆ. ರಿಟೈರ್ ಆದ್ಮೇಲೆ ಏನು ಹೌದಲ್ಲೋ, ಆಫ್ಟರ್ ರಿಟೈರ್ಮೆಂಟ್ ಯೋಚನೆ ಮಾಡ್ತೀರಿ, ಆಫ್ಟರ್ ಡೆತ್ ಯಾಕೆ ಯೋಚನೆ ಮಾಡೋದಿಲ್ಲ ಅಂತ ಕೇಳ್ತಾನೆ. ಆಫ್ಟರ್ ರಿಟೈರ್ಮೆಂಟ್ ನೀವು ಬಹಳ ದಿವಸ ಹಾಗೆ ಬದುಕೋದಿಲ್ಲ, ಆಫ್ಟರ್ ಡೆತ್ ಎಷ್ಟು ದಿವಸ ಲೆಕ್ಕನೇ ಇಲ್ಲ. ಜೀವ ನಿತ್ಯ ಬಂದಿದೆ ಭಗವದ್ಗೀತೆಯೊಳಗೆ, ಜೀವನ ಎಂದೂ ಸಾವಿಲ್ಲ. ಸಾವಿಲ್ಲದ ಜೀವ ಅದಕ್ಕೆ ಎಷ್ಟು ವ್ಯವಸ್ಥೆ ಮಾಡ್ಕೋಬೇಕು ಅವನು. ಇವತ್ತು 90 ವರ್ಷ ಮುಂದಕ್ಕೆ ಇನ್ಶೂರೆನ್ಸ್ ಮಾಡಕ್ ಹೋಗೋದಿಲ್ಲ, ಯಾಕೆ ಅವ್ರು ಬಿಡಿಸೋರು ಮೆಚೂರ್ ಆಗಿತ್ತ ಮುಂದೆ ಹೋಗ್ಬಿಟ್ಟಿರ್ತಾನೆ. ಎಷ್ಟೋ ಫಸ್ಟ್ ಪಾಲಿಸಿಗೆ ಹೋದ್ರೆ ಹೋದ್ರೆ ಅವ್ರು ತಗೊಳ್ಳೋದಿಲ್ಲ, ಮತ್ತೆ ಅವ್ನು ಕೊಟ್ರೆ ಮಾರೇ ಬೇಗ ಹೋಗ್ತೀವಿ ನಮ್ಗೆ ಗೋಳಿಸ್ತೀವಿ ಬಿಟ್ಬಿಟ್ಟು ತಗೊಳ್ಳೋದಿಲ್ಲ ಅವರು. ಮೊದಲು ಮಾಡಿದ್ರೆ ಅದಕ್ಕೆ ಉಪಯೋಗ ಬರುತ್ತೆ. ಮೊದಲು ಮಾಡಿದಾಗ 25 ವರ್ಷಕ್ಕೂ ಇನ್ಶೂರೆನ್ಸ್ ಮಾಡಿಸ್ತಾನೆ, ಪ್ರೀಮಿಯಂ ಬಹಳ ಕಡಿಮೆ ಇರುತ್ತೆ, ಜಾಸ್ತಿ ಪ್ರೀಮಿಯಂ ಜಾಸ್ತಿ ಆಗಲಿ ಶುರುವಾಗುತ್ತವೆ, ಹೆವಿ ಆಗಿಬಿಡುತ್ತೆ, ಸೇವ್ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ. ಮೊದಲು ಮಾಡಿದ ಬಹಳ ಸುಲಭ. ಅದಕ್ಕೆ ಪ್ರಹ್ಲಾದರಾಜ ಹೇಳೋದು, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತ ಅರಿಹ, ಧರ್ಮಾನ್ ಭಾಗವತ. ಚಿಕ್ಕಂದಿನಲ್ಲಿ ಧರ್ಮಾಚರಣೆ ಮಾಡಿದ್ರೆ ಕಲಿತರೆ ಜೀವನ ಸಾರ್ಥಕವಾಗ್ತದೆ ಹೊರತು ಆಮೇಲೆ ಕಲಿಬಾರದು. ಇದನ್ನ ಯೋಚನೆ ಮಾಡಿ, ಚಿಕ್ಕ ವಯಸ್ಸಲ್ಲಿ ಲೋನ್ ಮಾಡಿದವರು ಎಷ್ಟು ಸುಲಭ ಆಗಿ ತೀರಿಸೋದು, ಏನು ಕಷ್ಟ ಆಗುತ್ತೆ. ಆಮೇಲೆ ಮಾಡಿದರೆ ಮನೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ಲೋನ್ ಕಟ್ಟಲಕ್ಕಾಗೋದಿಲ್ಲ, ಬರೀ ಭಜೀತಿ. ಎಷ್ಟೊತ್ತು ಮನೆ ತಗೋತಾರೆ ಮತ್ತೆ ಮಾಡಿಬಿಡ್ತಾರೆ, ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ಅಂತ ಮರ ಹಾಕಿಬಿಡ್ತಾರೆ. ಯಾತಕ್ಕೆ ಆಮೇಲೆ ತೊಗೊಂಡ್ರೆ ಆ ನಾನು ಹೋಗ್ತಾ ಬಂದು ಮೊದಲು ಮಾಡಿದಾಗ ಆಗೋದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಜೀವನದೊಳಗೆ ಸಾವು ಬರೋದು ಗ್ಯಾರಂಟಿ, ಎಂದು ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಆದ್ದರಿಂದ ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರಿ, ಇವತ್ತೇ ನಮ್ಮ ಜೀವನದ ಕೊನೆಯ ದಿವಸ ಅಂದ್ಕೊಂಡು ಸಾಧನೆ ಮಾಡಬೇಕಂತ. ಇದೇ ನಮ್ಮ ಕೊನೆಯ ದಿವಸ, ಬದುಕಿನ ಮತ್ತೆ ಮಾಡಲಿಕ್ಕೆ ಬರುತ್ತೆ, ಆದರೆ ಮುಂದೆ ತನ್ನಬಾರದು. ಅನಾಗತ ವಿಧಾತ, ಇದು ಪ್ರತ್ಯುತ್ಪನ್ನ ಮತಿ. ಹೇಗೋ ಬದುಕಿದ, ಅಂತ್ಯಕಾಲ ಬಂತು, ಆ ಕಾಲಕ್ಕೆ ಏನೋ ದಾರಿ ಇಲ್ಲ. ಆದರೆ ಭಾರಿ ಬುದ್ಧಿವಂತ ಸಾಧನೆ ಮಾಡಿದ್ರೆ ಬದುಕಿಬಿಡುತ್ತಾನೆ. ಅಜಾಮೇಳ ಹಾಗೆ ಬದುಕಿದ, ಆ ಕಾಲಕ್ಕೆ ಎಲ್ಲೋ ದಾರಿ ತಪ್ಪು ಹೋಗಿದ್ದ ಅವರಿಗೂ ಕೂಡ, ಆದ್ರೆ ಆ ಕ್ಷಣಕ್ಕೆ ನಾರಾಯಣ ಅಂತ ಹೇಳಿ ಬದುಕು ಹೋಗಿಬಿಟ್ಟ. ಗಜೇಂದ್ರ ಮೊಸರು ಹಿಡಿದಿದೆ, ಎಡಿತಾ ಇದೆ, ಇನ್ನೇನು ಎಳ್ಕೊಂಡು ಹೋಗಬೇಕು. ಆಗ ಜ್ಞಾಪಕ ಆಯ್ತು, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂದ ಸದತಿ ಹೊರಟ. ಇಂಥದೆಲ್ಲ ನಮಗೆ ಸಾಧ್ಯ ಉಂಟಾ ಇದೆಲ್ಲ ಕೂಡ, ಅಷ್ಟು ಬುದ್ಧಿ ನಮಗಿರೋದಿಲ್ಲ. ಆದ್ದರಿಂದ ನಾವು ಆರಿಸ್ತೊಳಕ್ಕೆ ಹೋಗಬಾರದು. ಅನಾಗತ ವಿಧಾತನ ಕೇಸು ನಂಬರ್ 1, ಆ ರೀತಿ ಮಾಡೋದು ದಿ ಬೆಸ್ಟ್. ಅಕಸ್ಮಾತ್ ಆಗಲಿಲ್ಲ, ಪ್ರತ್ಯುತ್ಪನ್ನ ಮತಿ ಆಗಬೇಕು. ಆ ಪ್ರಾಬ್ಲಮ್ ಏನು ಬಂದಿದೆ, ಯಾವ ಅತಿ ಬೆಸ್ಟ್ ಮೆಥಡ್ ಅದರಿಂದ ಸಾಲ್ವ್ ಮಾಡ್ಕೊಂಡ್ಬಿಡಬೇಕು. ಇಲ್ಲದೆ ಹೋದ್ರೆ ದೀರ್ಘಸೂತ್ರಿ ವಿರಸ್ಯತಿ. ಅನಾಗತ ವಿಧಾತ ಮತ್ತು ಪ್ರತ್ಯುತ್ಪನ್ನ ಮತಿ ಇಬ್ರು ಬದುಕಿದ್ರು, ದೀರ್ಘಸೂತ್ರಿ ವಿರಸ್ಯತಿ. ದೀರ್ಘಸೂತ್ರಿ ಸತ್ತು ಹೋಗ್ಬಿಟ್ಟು, ನಾಳೆ ನೋಡೋಣ, ನಾಡಿದ್ದು ನೋಡೋಣ, ಸಂಧ್ಯಾಂದೆ ಮಾಡು, ರಿಟೈರ್ ಅಂದ್ರೆ ಮಾಡ್ತೇನೆ, ದೇವ್ರ ಪೂಜೆ 70 ವರ್ಷದಿಂದ ಮಾಡ್ತೇನೆ, ಇದು ಏಕಾಚಿ ಉಪವಾಸ ಆಯ್ತು ಮಾಡೋದೇ ಇಲ್ಲ, ಅದು ಬೇರೆ ಜೊತೆಗೆ ಫಲಾರ ಮಾಡ್ತೇನೆ ಅಂತೇಳಿ ಕತೆ ಮುಗಿಸಿಬಿಡ್ತಾನೆ. ಹಾಗೆಲ್ಲ ಮಾಡಬಾರದು. ಇವತ್ತು ಈಗಲೇ ಅಂತ ಹೇಳಬೇಕು, ಈಗಲೋ ಇನ್ನಾವಾಗಲೋ ಈತನವು ಭೋಗದಿರದು, ಭೋಗದಾಶಯ ಬಿಡಿಸಯ್ಯ ನಾಗಶಯನ ನಳಿನ ನಯನ. ವಾದಿರಾಜ ಸ್ವಾಮಿಗಳ ದೇವ್ರನಾಮ. ಈಗಲೋ ಇನ್ನಾವಾಗಲೋ ಈತನವು ಭೋಗದಿರದು, ಈ ದೇಹ ಹೋಗೋದು ಗ್ಯಾರಂಟಿ, ಈಗಲೋ ಯಾವಾಗಲೋ ಗೊತ್ತಿಲ್ಲ ಅಷ್ಟೇ. ಅಷ್ಟೊಳಗೆ ಸಹ ಭೋಗದಾಶಯ ಬಿಡಿಸಯ್ಯ ನಾಗಶಯನ ನಳಿನಯನ ಸಂಬಳ ಬಂತ ಅವರೆಲ್ಲ ಖರ್ಚು ಮಾಡಿಬಿಟ್ಟ, ಮುಂದೆ ಗತಿ ಏನಾಗಬೇಕು ಅಂದು ಹೇಳ್ತಾರೆ. ನೋಡಿದ್ಯಾ ಹುಷಾರಾಗಿರು, ಇನ್ಸೂರ್ ಮಾಡಿದ್ಯಾ, ಅಲ್ಲ ತಗೊಂಡಿದ್ಯಾ, ಜಿ ಪಿ ಎಸ್ ಎಲ್ಲ ಇದೆಯಾ ಅಂತ ಕೇಳ್ತಾರೆ. ಇದ್ದ ಆಮೇಲೆ ಏನ್ ಮಾಡ್ತೀಯ ನೀನು? ಇಷ್ಟು ಎಚ್ಚರ ಇದೆಯಲ್ಲ, ಮುಂದೆ ಯಮದೂತರ ಇದರಲ್ಲಿ ಯಾವುದು ನಡೆಯೋದಿಲ್ಲ, ಇವೆಲ್ಲ ಕೂಡ ನಡೆಯೋದು ಪುಣ್ಯ ಪಾಪ ಅಷ್ಟೇ. ಪುಣ್ಯದಿಂದ ಸ್ವರ್ಗ, ಪಾಪದಿಂದ ನರಕ, ಅದು ಲಿಮಿಟೆಡ್. ಜ್ಞಾನದಿಂದ ಮೋಕ್ಷ, ಇದರಿಂದ ತಮಸ್ಸು. ಸೊ ಪುಣ್ಯ ಯಾವುದೇ ಧನಕ್ಕಿಂತ ಪುಣ್ಯ ದೊಡ್ಡದು, ಪುಣ್ಯಕ್ಕಿಂತ ಜ್ಞಾನ ದೊಡ್ಡದು. ಯಾಕೆ ಭಾರಿ ಪುಣ್ಯ ಮಾಡಿದ್ರೆ ಮಾತ್ರ ಜ್ಞಾನ ಬರೋದ್ರಿಂದ ನಾವು ಜ್ಞಾನವನ್ನ ವಿಶೇಷ ಸಂಪಾದನೆ ಮಾಡಬೇಕು ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಆ ಮೂರು ಮೀನುಗಳ ಕಥೆಯನ್ನು ಹೇಳುತ್ತಾರೆ. ಮೀನು ಕಥೆಯ ಸ್ವಾರಸ್ಯ, ಮೀನುಗಳು ಚಂಚಲ ಸರ್ ಓಡಾಡ್ತಿರೋ ಸರಸರ ಸರಸರ, ನಮ್ಮ ಜೀವನ ಭಾರಿ ಚಂಚಲವಾದದ್ದು ಅಂಥವ್ರು ಎಚ್ಚರಿಕೆ ಕೊಡ್ತಾರೆ. ಚಂಚಲ ಬುದ್ಧಿಯ ಎಚ್ಚರಿಕೆಯಲ್ಲಿ ಈ ಮೂರು ಜನದ ಕಥೆ ಕೇಳಿದವನು ಯಾವುದನ್ನು ಆರಿಸಿಕೊಂಡ್ರೆ ಸುಖವಾಗಿ ಬದುಕ್ತಾನೆ ಅಂತಕ್ಕಂಥ ಸಂದೇಶ ಅದರಲ್ಲಿದೆ. ಮತ್ತೊಬ್ಬ ಕಳ್ಳರ ಕಥೆ ಹೇಳ್ತಾರೆ. ಕಾಯವ್ಯ ಅಂತ ಒಬ್ಬ ಕಳ್ಳ, ಕಳ್ಳ ಮೋಕ್ಷಕ್ಕೆ ಹೋದ. ಈ ಕಥೆ ಸುಮ್ಮನೆ ಕೇಳಿಬಿಟ್ರೆ ಕಳ್ಳರಾಗೋದು ವಾಸಿ ಅನಿಸ್ಬಿಡ್ಬೇಕು, ಆ ರೀತಿ ಇದೆ. ಕಳ್ಳ ಮೋಕ್ಷಕ್ಕೆ ಹೋದ, ವೈಕುಂಠ ವಿಮಾನವನ್ನು ಕರ್ಕೊಂಡು ಹೋಗ್ಬಿಡ್ತಂತ ಅವನ. ಕಳ್ಳರಿಗೆಲ್ಲ ವಿಮಾನ ಬಂದ ಗತಿ ಏನಾಗಬೇಕಾಗ? ಅವನು ಕಾಯವ್ಯ ಎಂಬ ಕಳ್ಳ, ಅವನು ಯಾವುದೋ ರೀತಿ ಕಳ್ಳನಾಗಲಿಲ್ಲ, ದುಷ್ಟರ ಸಹವಾಸ ಯಾವುದೋ ಕಾಲ, ಹುಟ್ಟಿನಿಂದ ಕಳ್ಳತನದ ಮನೆ ಎಲ್ಲ ಸೇರ್ಕೊಂಡ್ಬಿಡ್ತಾವ ನೀ ಪಾಪ. ಕಳ್ಳನಾದ, ಸ್ವಲ್ಪ ಒಂದು ಸ್ವಲ್ಪ ವಯಸ್ಸು ಬಂತು, ಆಗ ಅವನಿಗೆ ಅರ್ಥ ಆಯ್ತು ತಾನು ಮಾಡೋ ತಪ್ಪು ಅಂತ ಗೊತ್ತಾಯ್ತು ಅವನು. ಈ ಕಳ್ಳತನ ಭಾರಿ ಕೆಟ್ಟದ್ದು ಅಂತ ಗೊತ್ತಾಯ್ತು. ಆದರೆ ಬಿಟ್ಟು ಹೋಗೋ ಸ್ಥಿತಿಯಲ್ಲಿ ಅವನು ಇರಲಿಲ್ಲ, ಈಗಾಗಲಿ ತುಂಬಾ ಅದರಲ್ಲಿ ಬಂದಾಗಿತ್ತು, ಹೋಗೋ ಸ್ಥಿತಿಯಲ್ಲಿ ಇರಲಿಲ್ಲ. ಅವ್ರ ಮಧ್ಯೆ ಇದ್ದು ಬಿಟ್ಟಿದ್ದಾನೆ, ಏನ್ ಮಾಡ್ಬೇಕು ಅವನೀಗ? ಯೋಚನೆ ಮಾಡಿದ, ಕಳ್ಳತನ ಅಂತೂ ಬಿಡ್ಲಕ್ಕೆ ಆಗೋದಿಲ್ಲ, ಆದರೆ ಕಳ್ಳತನ ನಮಗೆ ಒಳ್ಳೇದಕ್ಕೆ ಕಾರಣ ಬೇಕು, ಆ ರೀತಿ ಮಾಡೋಣ ಅಂತ ಪ್ಲಾನ್ ಮಾಡಿದ. ಏನ್ ಮಾಡಿದನಂತೆ, ಯಾರು ದುಷ್ಟರೋ ಅವ್ರ ಮೇಲೆ ಮಾತ್ರ ದೋಚುತ್ತಾ ಇದ್ದ, ಒಳ್ಳೆಯವ್ರ ಬಗ್ಗೆ ಕಳ್ಳತನ ಮಾಡ್ತಿರ್ಲಿಲ್ಲ, ದುಷ್ಟರನ್ನು ದೋಚುತ್ತಾ ಇದ್ದ. ಇನ್ನೊಬ್ಬ ಕಳ್ಳನ ದೋಚದು, ಏನು ಯೋಚನೆ ಇಲ್ಲೋ ಅಲ್ಲಾಗ, ಕಳ್ಳರನ್ನ ನಾಶ ಮಾಡೋದು, ಅವರ ತರದು ಒಳ್ಳೆಯವರಿಗೆ ಕೊಡೋದು, ಈ ತರ ಶುರು ಮಾಡಿಬಿಟ್ಟು ಈ ಕಳ್ಳರಿಂದ ಕದ್ಕೊಂಡು ದುಷ್ಟರಿಂದ ಕದ್ಕೊಂಡು ಅವರನ್ನ ಹೊಡೆದು ಅವರ ಸಂಪತ್ತನ್ನು ತಂದು ಯೋಗ್ಯರಿಗೆ ಕೊಡೋ ಕೆಲಸ ಮಾಡಿದ. ಇದು ಒಂದು ದೊಡ್ಡ ಭಗವತ್ ಸೇವೆ ಆಗೋಯ್ತು. ಇದರ ಫಲ ಏನಾಯ್ತು ಗೊತ್ತೇನು? ಅವನ ಹೆಸರು ಬಹಳ ಖ್ಯಾತಿ ಬಂದೋಯ್ತು. ಹಿಂದೆ ಒಂದು ಟೆಕ್ಸ್ಟ್ ಬುಕ್ ಆಯಿತು, 34 ಡಕಾಯತ್ ಮಾನಸಿಂಗ ಡಕಾಯತ್ ರಾಜ ಮಾನಸಿಂಗರ ಕತೆ ಟೆಕ್ಸ್ಟ್ ಬುಕ್ ಹುಡುಗರಿಗೆ. ಅದು ಕಲಿಯುಗದಲ್ಲಿ ಇವತ್ತಿನ ಕಾಲಕ್ಕೆ ಒಮ್ಮೆ ಟೆಕ್ಸ್ಟ್ ಬುಕ್ ಆಗೋದಾದ್ರೆ ಅವತ್ತು ಹೇಗಿರಬೇಕು? ಕಾಯವ್ಯ ಒಳ್ಳೆ ಅವನು ಆದರ್ಶ ಕಳ್ಳ ಅಂತ ಅನಿಸ್ಬಿಟ್ಟ ಕೊನೆಗೆ. ಅವನ ಕಂಡ ರಾಜಮಾರ್ಗ ಹಿಡಿದಕ್ಕೆ ಹೋಗ್ತಿದ್ದಿಲ್ಲ, ಒಳ್ಳೆ ಕೆಲಸ ನಾಮಾರಕಸ ಅವನೇ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ನಾಮಾರಕಸ ಅವನೇ ಮಾಡ್ತಿದ್ದಾನೆ, ನಾವಾದ್ರೂ ಕಳ್ಳನ ಹಿಡಿಬೇಕು, ತಾನೇ ಅವನೇ ಹಿಡಿತಾನೆ, ಯೋಚನೆ ಇಲ್ಲ ಅಂತ ಅವನಿಗೆ ಸನ್ಮಾನ ಮಾಡಿ ಹಾಕ್ಬಿಟ್ಟಿರುತ್ತೆ. ಕೊನೆಗೆ ಕಳ್ಳಿಗೆಲ್ಲ ಭಾರಿ ಆಶ್ಚರ್ಯ ಆಗೋಯ್ತು. ಕಳ್ಳನಾಗಿ ರಾಜನಿಂದ ಹಿಡ್ಕೊಂಡು ಹೋಗ್ಬೇಕು ಕಳ್ಳ ಸಿಕ್ಕಿಬಿಟ್ರೆ, ಅಂಥದ್ದು ಕಳ್ಳನ ರಾಜಕರ ಸನ್ಮಾನ ಮಾಡ್ತಾನಲ್ಲ, ಏನ್ ಆಶ್ಚರ್ಯ ಅಂತ ಹೇಳಿ ಎಲ್ಲ ಕಳ್ಳರ ಯೂನಿಯನ್ ಮಾಡ್ಕೊಂಡು, ಯೂನಿಯನ್ ಕಾನ್ಸೆಪ್ಟ್ ಇರುತ್ತದೆ, ಕಳ್ಳರ ಯೂನಿಯನ್ ಶುರುವಾಯ್ತು. ಯೂನಿಯನ್ ಯೂನಿಯನ್ ಕಳ್ಳ ಸೇರ್ಕೊಂಡ್ಬಿಟ್ರು ಅಲ್ಲ, ಕಳ್ಳರ ಯೂನಿಯನ್ ಆಯ್ತು ಅಷ್ಟೇ. ಆಗೇನ್ ಮಾಡಿದಂತೆ ಎಲ್ಲ ಬಂದು, ನೋಡಯ್ಯ ನೀವು ನನ್ನ ನಾಯಕ ಅಂತ ತೀರ್ಮಾನ ಮಾಡಿಬಿಟ್ಟೆ, ನೀನು ನಮ್ಮ ನಾಯಕನಾಗಬೇಕು, ನಮ್ಮನ್ನೆಲ್ಲ ನೀನು ಮುನ್ನಡೆಸಬೇಕು, ನೀನು ಎಂಥ ನಮ್ಮ ಕಳ್ಳತನದ ವೃತ್ತಿಯಲ್ಲಿ ಇದ್ದು ಇಷ್ಟು ಮನ್ನಣೆ ಗಳಿಸಿದ್ದಿ, ಗೌರವದಿಂದ ಬದುಕ್ತಾ ಇದ್ದಿ, ನಮಗೆಲ್ಲ ಗುರು ಆಗಬೇಕು, ನಾಯಕನಾಗಬೇಕು, ನಮ್ಮನ್ನು ಸ್ವೀಕಾರ ಮಾಡು ಅಂತ ಹೇಳಿದಾಗ, ಅವನಾಗಲಿ ನಾನು ಹೇಳಿದಾಗ ಕೇಳಿದ್ರೆ ಮಾತ್ರ ಮಾಡ್ತೀನಿ ಅಂತ ಹೇಳಿದ್ದಾನೆ. ನಾನು ಹೇಳಿದಾಗ ಕೇಳಿದ್ರೆ ಮಾತ್ರ ಮಾಡ್ತೇನೆ. ಏನು ಅಂದ್ರೆ, ಇನ್ಮೇಲೆ ನೀವೆಲ್ಲ ಸಂಕಲ್ಪ ಮಾಡಬೇಕು, ಒಳ್ಳೆಯವರನ್ನ ಹೆಂದು ಸುಲಿಗೆ ಮಾಡೋದಿಲ್ಲ, ನಿಷ್ಠಾವಂತರ ತಂಟೆ ಹೋಗೋದಿಲ್ಲ, ಪಾಠ ಪ್ರವಚನ ಮಾಡಿಕೊಂಡ ಬ್ರಾಹ್ಮಣರ ತಂಟೆಗಂತೂ ಹೋಗೋದೇ ಇಲ್ಲ, ಗೋವುಗಳ ತಂಟೆ ಹೋಗೋದಿಲ್ಲ, ಸ್ತ್ರೀಯರ ತಂಟೆ ಹೋಗೋದಿಲ್ಲ, ಎಲ್ಲ ತಗೋದ್ ತಗೋತಾರೆ, ಇದೆಲ್ಲ ಮಾತು ಕೊಡಿ ನಾನು ತಗೋತೀನಿ ಅಂತ ಹೇಳಿದ್ರೆ. ಇಷ್ಟೆಲ್ಲ ಕಳ್ತಾನೆ ಆಗಲಿ, ಎಲ್ಲ ಕೆಟ್ಟದೆಲ್ಲ ಬಿಟ್ಟೋಯ್ತು ಅಲ್ಲಿಗೆ ಆಗ್ಲೇ. ಇವತ್ತು ದೇವರ ಸೊತ್ತನ್ನು ಮುಟ್ಟೋದಿಲ್ಲ, ಅವ್ರು ಜನ ಮುಟ್ಟೋದೇ ದೇವರ ಸೊತ್ತನ್ನ. ಎಷ್ಟೋ ಜನ ದೇವಸ್ಥಾನದಲ್ಲಿ ಇದ್ದಾರೆ ಅಂದ್ರೆ ಎಷ್ಟು ಮೋಸ ಮಾಡ್ತಾರೆ ಹೇಳೋದಕ್ಕೆ ಆಗೋದಿಲ್ಲ, ಎಲ್ಲರೂ ಮೋಸಗಾರರಲ್ಲ ಆ ವಿಚಾರ ಬೇರೆ. ಆದರೆ ಅಲ್ಲಿ ಕಣ್ಣಾರೆ ಕಾಣ್ತಿರುತ್ತೆ, ಪಕ್ಕ ರೈಟ ಸೇರಿಸಿಬಿಡ್ತಾನೆ ಜೇಬಿನೊಳಗೆ. ದೇವರ ಸೊತ್ತು ಆ ಕಡೆಯಿಂದ, ಆ ಕಡೆಯಿಂದ ಜನಾರ್ದನ ಸೊತ್ತು, ಈ ಕಡೆಯಿಂದ ಜನಗಳ ಸೊತ್ತು, ತಂದಂತೂ ದೇವರಾಣಿ ಅಲ್ಲ, ಒಳಗಿಳಿಸಿಬಿಡ್ತಾನೆ. ಎಷ್ಟು ಪಾಪ ಬರುತ್ತೆ. ಅದಕ್ಕೆ ಹೇಳ್ತಾರೆ, ಒಂದು ಪೈಸೆ ಬೇರೆ ಕಡೆ ನೀವು ಒಂದು 1 ಕೋಟಿ ರೂಪಾಯಿ ಹೊಡೆದ್ರೆ ಎಷ್ಟು ಪಾಪ ಬರುತ್ತೋ, ದೇವಸ್ಥಾನದಲ್ಲಿ ಮಠಗಳಲ್ಲಿ ಒಂದು ಪೈಸೆ ಹೊಡೆದ್ರೆ ಅಷ್ಟು ಪಾಪ ಬರುತ್ತೆ. ಯೋಚನೆ ಮಾಡಬೇಕು, ಯಾಕೆ ಗುರು ಸೊತ್ತು ದೇವರ ಸೊತ್ತು, ಇದು ಪಾಪ, ಪಾಪದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ಜನಕ್ಕೆ ಅದು ಗೊತ್ತಿಲ್ಲ. ಇವತ್ತಿನ ದಿವಸ ಅನ್ಯಾಯವನ್ನ ಮಾಡೋದಕ್ಕೆ ದೊಡ್ಡ ಕೇಂದ್ರ ಸ್ಥಾನ ಅಂತ ಆಗೋಗ್ಬಿಟ್ಟಿವೆ ಕೇಂದ್ರ ಸ್ಥಾನಗಳಿದ್ದಾಗ. ಎಷ್ಟೋ ಸರ್ತಿ ಇವತ್ತು ಎಲ್ಲರೂ ಹಾಗಿಲ್ಲ ಅಂತ ಮೊದಲೇ ಹೇಳಿದ್ದೇನೆ. ಎಷ್ಟೋ ದೇವಸ್ಥಾನದೊಳಗೆ ಇದರೊಳಗೆ ಹಗಲು ದರೋಡೆ ವೃತ್ತಿ ಮಾಡ್ತಾರೆ. ಹುಂಡಿ ಡಬ್ಬೆ ಅಂದ್ರೆ ಇವ್ರ ಪಾಲಿದ್ದಾಗ ಲೆಕ್ಕ, ಹಂಚುಗಳ್ಳರ ಪಾಲಿದ್ದಾಗ ಲೆಕ್ಕ, ಜನ ಹಾಕಿದ್ದು ದೇವರಿಗೆ ಅಂತೇಳಿ. ಯಾರದೋ ಪಾಕೆಟ್ಗೆ ಹೋದ್ರೆ ಎಂತ ಉಂಡೆ ಡಬ್ಬೆ ಆಗುತ್ತೆ, ಇವ್ರ ಉಂಡೆ ಅಂತ ಬರೀಬೇಕು, ದೇವ್ರ ಉಂಡೆ ಅಂತ ಹಾಕಬಾರ್ದು, ತಮ್ಮ ಹೆಸರು ಹಾಕೋದು ವಾಸಿ, ಇಂಥವ್ರ ಉಂಡೆ ಅಂತ ಹಾಕೊಂಡ್ಬಿಟ್ರೆ ಮುಗಿದೋಯ್ತು. ಎಷ್ಟು ಅನ್ಯಾಯ ಇದು ಅಂದ್ರೆ, ಇಂಥ ಕಥೆಗಳು ಕೇಳಿದಾಗ ಮನುಷ್ಯನಿಗೆ ಎಷ್ಟು ಭಯ ಆಗುತ್ತೆ. ಇವತ್ತು ಮಠಮಾನ್ಯದಲ್ಲಿದ್ದು ನರಕಕ್ಕೆ ಹೋಗ್ಲಿಕ್ಕೆ ಬರುತ್ತೆ, ಕಳ್ಳನಾಗಿದ್ದು ವೈಕುಂಠ ಹೋಗ್ಲಿಕ್ಕೆ ಬಂದಂತವನಿಗೆ. ಕಳ್ಳತನದ ವೃತ್ತಿಯಲ್ಲಿ ವೈಕುಂಠಕ್ಕೆ ಹೋಗ್ತಾನೆ. ಈ ನಿಯಮಗಳನ್ನು ಮಾಡಬೇಕು ನೀವು. ಮೋಸ ವಂಚನೆಗಳನ್ನ, ಬ್ರಾಹ್ಮಣರನ್ನ, ಸ್ತ್ರೀಯರನ್ನ, ಗೋವುಗಳನ್ನ, ಆರ್ತರನ್ನ, ದುಃಖಿಗಳನ್ನ ಎಂದು ನೀವು ಕೆಣಕಬಾರದು ಅಂತ ಮಾತು ಕೊಟ್ಟರೆ ಆಗ್ತೇನೆ ಅಂತ ಹೇಳಿದ. ಅವ್ರು ಹೇಳಿದ್ರೆ ಆಗ್ಲಿ ಮಾರಾಯ, ಹೇಳದ ಕೇಳ್ತೇವೆ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲ ಕರಡು ಒಳ್ಳೆಯರಾಗೋದು. ಇನ್ನೇನು ಯೋಚನೆ, ಆಚಾರ್ಯ ಕೆಲಸ ಮಾಡಿ ತೋರಿಸಿದ್ದಾರೆ, ಮರಿಬಾರದು. ಮಧ್ವೀಜಗಳು ಬರುತ್ತೆ ಕೆಲಸ, ಸುಮಧ್ವೀಜ ಓದ್ದವರಿಗೆ ಗೊತ್ತಿರುತ್ತದೆ. ಆಚಾರ್ಯ ಹೋಗ್ತಾ ಇದ್ದಾರೆ ಬದರಿಯೊಳಗೆ, ಹಿಮಾಲಯ ಪರ್ವತ, ಚಂಬಲ್ ಕಣಿವೆ ಏರಿಯಾ ಅದೆಲ್ಲ ಕ್ರಾಸ್ ಮಾಡಿಕೊಂಡು ಹೋಗಬೇಕು. ಅಲ್ಲಿ ಹೋಗ್ತಿದ್ದಾಗ ದೊಡ್ಡ ಕಳ್ಳರ ಗುಂಪು ಬಂದುಬಿಡುತ್ತಂತೆ. ಆಚಾರ್ಯ ಹಿಡಿಬೇಕು ಅಂತ ಗುಂಪು ಬಂತು. ಆಚಾರ್ಯ ಶಿಷ್ಯರಿದ್ದಾರೆ, ಆಚಾರ್ಯರಂತೂ ಅವರೇ ದೊಡ್ಡ ನಿಧಿ, ಅವರತ್ತೆ ನಿಧಿ ಬೇಕಾಗಿಲ್ಲ, ಅವರೇ ದೊಡ್ಡ ನಿಧಿಗಳು. ಇವರು ನೋಡಿದ್ರು ಇವರತ್ತ ಏನೋ ಇರುತ್ತೆ, ದರೋಡೆ ಮಾಡಬೇಕು ಅಂತ ಸುತ್ತ ಅಟ್ಯಾಕ್ ಮಾಡಲಿಕ್ಕೆ ಅಂತ ಕಾದರಂತೆ. ಇನ್ನೇನು ಹತ್ರ ಹೋಗಬೇಕು ಅಂತ ಬರ್ತಾರೆ, ನೋಡ್ತಾರೆ ಆಚಾರ್ಯರು ಬರೀ ಕಲ್ಲು ಬಂಡೆ ಇದ್ದಾಗಿದ್ದಾರೆ, ಎಲ್ಲ ಸ್ಟೋನ್ ಇದ್ದಿದ್ದ ಸ್ಟ್ಯಾಚುಗಳಿದ್ದಾಗಿ ನೋಡಿದ್ರಂತೆ ಕಾದ್ರೆ ಹಣೆ ಹೊಡ್ಕೊಂಡದ. ಯೋನ ನಮಗೆ ಬುದ್ಧಿಗೆ ಎಷ್ಟು ಮಂಕು, ಎಲ್ಲ ಬೊಂಬೆಗಳಿವೆಲ್ಲ ಕೂಡ ಸುಮ್ಮನೆ ಜನ ಅಂತ ತಿಳ್ಕೊಂಡು ಬಂದಿವೆಲ್ಲ ಅಂತ ಹೇಳಿ ಎಲ್ಲ ವಾಪಸ್ ಹೊರಟುಬಿಟ್ರು. ಹೋಗ್ತಾ ಸುಮ್ಮನೆ ಹಿಂತಿರಿ ನೋಡಿದ್ರು, ಎಲ್ಲ ಬರಬರ ಹೋಗ್ತಾ ಇದ್ದಾರೆ ಮತ್ತೆ ಎಲ್ಲರೂ. ಮತ್ತೆ ಅಯ್ಯೋ ನಿಜವಾಗ್ಲೂ ಜನಗಳಿವರೆಲ್ಲ ಕೂಡ ಎಂತ ದಡ್ತಾನ ಅಂತ ಮತ್ತೆ ದಡ್ತಾನೆ ಅವರು. ಮತ್ತೆ ವಾಪಸ್ ತಿರುಗಿ ಹೊಡ್ಕೊತಾ ಹೋದ್ರು, ನೋಡ್ತಾ ಯಥಾಪ್ರಕ ಸ್ಟ್ಯಾಚುಗಳು ತೀರಾ ಆಶ್ಚರ್ಯವಾಯ್ತು ಅವರಿಗೆ. ಮತ್ತೆ ಓಡಾಡ್ತಾರೆ, ಮತ್ತೆ ಓಡಾಡ್ತಿದ್ದಾರೆ ಆಶ್ಚರ್ಯ. ತಕ್ಷಣ ಬಂದು ಎಲ್ಲ ಖಾಲಿ ಬಿದ್ದು ಬಿಟ್ಟರಂತೆ. ಕುತೂಹಲ ತಮಾನಮನ್ ಅಂತ ಹೇಳ್ತಾರೆ. ಸ್ವಾಮಿ ಎಂಥವ್ರು ನೀವು, ಹೀ ನೋಡಿದ್ರೆ ಹಾಕಿ ಕಾಡ್ತೀರಿ, ಹೀ ನಮಗಂತೂ ಬರೀ ಕಲ್ಲಾಗೆ ಕಾಣ್ತಾರೆ. ಅದು ವಿಶೇಷ, ಓಡಾಡ ಕಾಡದೆಲ್ಲ ವಜ್ರಾಚಾರ್ಯರು. ಇವತ್ತು ಎಲ್ಲ ಗುರುಗಳು ದೇವರೆಲ್ಲ ಕಲ್ಲುಗಳಷ್ಟೇ ನಮಗೆ. ಅವರಿಗೆ ಓಡಾಡೋದು ಕಂಡ್ರಂತೆ ಆಚಾರ್ಯ ನೋಡಿದ್ರೆ ಮುಗಿತಲ್ಲ. ಆಚಾರ್ಯ ದರ್ಶನವಾಯ್ತು ಅವರಿಗೆ, ಬದುಕೋದ್ರು ಅಂತ ಅರ್ಥ.